ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭೌಗೋಳಿಕ ಮಾನ್ಯತೆ ಹೊಂದಿದ ನಂಜನಗೂಡು ರಸಬಾಳೆ ಪ್ರಥಮ ಬಾರಿಗೆ ದ್ವೀಪರಾಷ್ಟ್ರ ಮಾಲ್ದೀವ್ಸ್ಗೆ ರಫ್ತು. ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಪ್ರಮುಖ ರಫ್ತು ರಾಷ್ಟವಾಗಿ ಭಾರತ, ವಿಜ್ಞಾನಿ ಹಿಮಾಂಶು ಪಾಠಕ್. 2026-27 ಸಾಲಿನ ಕೇಂದ್ರದ ಮುಂಗಡಪತ್ರ ಮಂಡನೆ. ಭಾರತದ ಸುಧಾರಣಾ ವೇಗಕ್ಕೆ ಹೊಸ ಶಕ್ತಿ ನೀಡಲಿದೆ ತಜ್ಞರ ಅಭಿಮತ. 2025-26 ಸಾಲಿನ ರಾಜ್ಯ ಬಜೆಟ್, ಬಳಕೆಯಾಗದೆ ಉಳಿದ ಅನುದಾನ, ಆರ್ ಅಶೋಕ್ ಟೀಕೆ. ಈಗ ವಾರ್ತೆಗಳ ವಿವರ. ವಿಶಿಷ್ಟ ರುಚಿಯ ನಂಜನಗೂಡು ರಸಬಾಳೆ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದಿದ್ದು ಪ್ರಥಮ ಬಾರಿಗೆ ದ್ವೀಪರಾಷ್ಟ್ರ ಮಾಲ್ದೀವ್ಸ್ಗೆ ರಫ್ತಾಗಿವೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಚಾಲಿತ ಮೈಸೂರು ಜಿಲ್ಲೆ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ನಂಜನಗೂಡು ರಸಬಾಳೆಯನ್ನು ಮಾಲ್ದೀವ್ಸ್ ಗ್ರಾಹಕರಿಗೆ ತಲುಪಿಸುವಲ್ಲಿ ಗಮನಾರ್ಹ ಕೆಲಸ ಮಾಡಿದೆ. ಈ ಕುರಿತು ಒಂದು ವರದಿ.
ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕುರುಹಟ್ಟಿ ಗ್ರಾಮದ ಕೆಎಂ ಶಿವರಾಜು ಹಾಗೂ ರವೀಶ್ ನಾಗಪ್ಪ ಅವರು ಬೆಳೆದ 500 ಕಿಲೋ ರಸಬಾಳೆ ಹಾಗೂ 35 ಕಿಲೋ ವೀಳ್ಯದೆಲೆಯನ್ನು ಏಜೆಂಟ್ ಇಮ್ರಾನ್ ಪಾಷಾ ಮೂಲಕ ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ನಂಜನಗೂಡು ರಸಬಾಳೆಯನ್ನು ಸುಮಾರು 85 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಭಾರತೀಯ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಉತ್ತೇಜನಾ ಸಂಸ್ಥೆ ಅಪೇಡಾ ನೆರವಿನೊಂದಿಗೆ ರವಾನಿಸಲಾದ ನಂಜನಗೂಡು ರಸಬಾಳೆ ಹಾಗೂ ವೀಳ್ಯದೆಲೆಗೆ ಮಾಲ್ಡೀವ್ಸ್ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಹಾಗೂ ಅತ್ಯುತ್ತಮ ದರ ಬೆಳೆಗಾರರಿಗೆ ದೊರೆತಿದೆ. ವಿದೇಶಕ್ಕೆ ರಫ್ತು ಮಾಡುವ ಮುನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಪ್ಯಾಕಿಂಗ್ ಮತ್ತು ಪ್ರೊಸೆಸಿಂಗ್ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಸದ್ಯದಲ್ಲೇ ಬೆಳೆಗಾರರಿಗೆ ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ತರಬೇತಿ ಕಾರ್ಯಾಗಾರ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಬಿಎನ್ ಜ್ಞಾನೇಶ್.
ಮುಖ್ಯವಾಗಿ ಮೈಸೂರಿನಲ್ಲಿ 3 ಭೌಗೋಳಿಕ ಬೆಳೆಗಳಿದೆ. ನಂಜನಗೂಡು ರಸಬಾಳೆ, ಮೈಸೂರು ಮಲ್ಲಿಗೆ, ಮೈಸೂರು ವಿಲ್ಲಿದೆ. ಈ 3 ಬೆಳೆಗಳು ಬಹಳ ಪ್ರಾಮುಖ್ಯತೆ ಪಡೆದಿದೆ. ಅದರಲ್ಲೂ ಕೂಡ ನಂಜನಗೂಡು ರಸಬಾಳೆ ಪರಿಮಳ ಬಹಳ ಚೆನ್ನಾಗಿರುತ್ತದೆ, ರುಚಿಕರವಾಗಿರುತ್ತದೆ. ಮುಖ್ಯವಾಗಿ ಅದರಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಶುಗರ್ ಪೇಷಂಟ್ಸ್ ಕೂಡ ಒಂದೊಂದು ತಿನ್ಬಹುದು, ಒಂದು ಮೆಡಿಸಿನಲ್ ಪ್ರಾಪರ್ಟಿ ಹೊಂದ್ಕೊಂಡಿದೆ. 13 ಎಕರೆ ಅಷ್ಟೇ ಬಂದ್ಬಿಡಿತು, ಕಂಪ್ಲೀಟ್ ನಶಿಸಿ ಹೋಗ್ತಿತ್ತು. ಪನಾಮಾ ವಿಲ್ಟ್ ಅಂತೀವಿ ಅಥವಾ ಸರುಗು ರೋಗ, ಇದು ಬಂದ್ರೆ ಬೆಳೆನೇ ಸರ್ವನಾಶ ಆಗ್ತಾ ಇತ್ತು. ಆದ್ರೆ ಐಸಿಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಮೈಸೂರಿನ ತೋಟಗಾರಿಕೆ ಇಲಾಖೆ ನೆರವಿನಿಂದ ಸಬ್ಸಿಡಿ ಕೊಟ್ಟು ಆ ಬೆಳೆ ಒಂದು ಉತ್ತೇಜನ ಕೊಟ್ಟು ಈಗ ಸುಮಾರು 85 ಹೆಕ್ಟೇರ್ ಅಂದ್ರೆ ಸುಮಾರು 200 ಎಕರೆಯಷ್ಟು ಜಾಸ್ತಿ ಬೆಳೆ ಆಗಿದೆ. ಇಷ್ಟೆಲ್ಲ ಬೆಳೆ ಅಭಿವೃದ್ಧಿ ಆದಾಗ ಅದಕ್ಕೊಂದು ಮಾರುಕಟ್ಟೆ ಬೇಕು, ಮತ್ತು ಆ ಬೆಲೆ ಸಿಗಬೇಕು ಅಂದ್ರೆ ನಮ್ಮ ಲೋಕಲ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ಅಷ್ಟು ಬೆಲೆ ಸಿಗುವುದಿಲ್ಲ. ಹೊರದೇಶಕ್ಕೆ ರಫ್ತು ಮಾಡಿದ್ರೆ ರೈತರಿಗೆ ಒಂದು ಪ್ರೀಮಿಯಂ ಪ್ರೈಸ್ ಅಥವಾ ಒಳ್ಳೆ ಬೆಲೆ ಸಿಗುವ ಉದ್ದೇಶದಿಂದ ಇದನ್ನ ರಫ್ತು ಮಾಡಿದ್ರು ಮಾಲ್ಡೀವ್ಸ್ಗೆ. ಮಂಜನಗೂಡು ರಸಬಾಳೆ ಕುರುಹಟ್ಟಿ ಗ್ರಾಮ ಅಂತ ಒಂದಿದೆ, ದೇವರ್ಸ್ನಲ್ಲಿ ಮುಂತಾದ ಗ್ರಾಮಗಳಲ್ಲಿ ಬಹಳ ಚೆನ್ನಾಗಿ ಬೆಳೀತಾರೆ. ಕಪ್ಪು ಮಿಶ್ರಿತ ಮಣ್ಣು, ಸ್ವಲ್ಪ pH ಕಡಿಮೆ ಇರುತ್ತೆ. ಅದೇ ನಾವು ನಂಜನಗೂಡು ರಸಬಾಳೆನ ಗೆಡ್ಡೆ ತಗೊಂಡು ಬೇರೆ ಕಡೆ ಹಾಕಿದ್ರೆ ಅಷ್ಟು ಸಮೃದ್ಧಿಯಾಗಿ ಬರಲ್ಲ, ಅದರ ಟೇಸ್ಟ್ ಬರಲ್ಲ. ಅದಕ್ಕೆ ಈ ಪರ್ಟಿಕ್ಯುಲರ್ ಜಾಗನೇ ಬಹಳ ಮುಖ್ಯವಾದ ಪ್ರಾಶಸ್ತ್ಯತೆ. ಸಾವಯವ ರೀತಿಯಿಂದ ಬೆಳೆದ್ರೆ ಮಾತ್ರ ಇನ್ನೂ ಸಾಕಷ್ಟು ಟೇಸ್ಟ್ ಜಾಸ್ತಿ ಆಗ್ತಾ ಇದೆ.
ಭಾರತ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಪ್ರಮುಖ ರಫ್ತು ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೈದರಾಬಾದಿನ ಪತಂಚೇರು ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆಯ ಮಹಾನಿರ್ದೇಶಕ ಹಿಮಾಂಶು ಪಾಠಕ್ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮಹಾವಿದ್ಯಾಲಯದ ಸಂಸ್ಥಾಪಕ ಕೀರ್ತಿಶೇಷ ಎಸ್ಡಬ್ಲ್ಯೂ ಮೆಣಸಿನಕಾಯಿ ಅವರ ಜನ್ಮದಿನಾಚರಣೆ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಡ್ರೋನ್ ಬಳಕೆ, ಜಿನೋಮ್ ಎಡಿಟಿಂಗ್, ಜಿನೋಮಿಕ್ಸ್, ಫೆನೋಮಿಕ್ಸ್ ಮುಂತಾದ ಯಂತ್ರ ಮತ್ತು ತಂತ್ರಾಂಶ ಅಧ್ಯಯನಗಳು ಮತ್ತು ಕೌಶಲಗಳಿಕೆ ಕೃಷಿ ವಿಜ್ಞಾನಿಗಳಿಗೆ ಅನಿವಾರ್ಯ ಎಂದರು. 2025-26 ಆರ್ಥಿಕ ವರ್ಷದ 10 ತಿಂಗಳ ಅವಧಿ ಪೂರ್ಣಗೊಂಡಿದ್ದು ಕೇವಲ 2 ತಿಂಗಳ ಕಾಲಾವಕಾಶವಿದ್ದು, ಮುಂಗಡಪತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದಂತೆ ಬಳಕೆಯಾಗದೆ ಉಳಿದ ಅನುದಾನ ರಾಜ್ಯದ ಹಣಕಾಸು ನಿರ್ವಹಣೆಯ ದುಸ್ಥಿತಿ ಸೂಚಿಸುತ್ತದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಈವರೆಗೆ ಬಿಡುಗಡೆಯಾದ ಅನುದಾನದಲ್ಲಿ 1,31,272 ಕೋಟಿ ರೂಪಾಯಿ ಖರ್ಚಾಗದೆ ಉಳಿದಿದೆ. 94,761 ಕೋಟಿ 42 ಲಕ್ಷ ರೂಪಾಯಿ ಅನುದಾನ ಇನ್ನೂ ಬಿಡುಗಡೆಯಾಗಬೇಕಿದೆ. ಸ್ವತಃ ಹಣಕಾಸು ಸಚಿವರೂ ಆಗಿರುವ ಮುಖ್ಯಮಂತ್ರಿ ಇಲಾಖೆಗಳಿಗೆ ಸಮರ್ಪಕ ಅನುದಾನ ಒದಗಿಸದೆ ಅಭಿವೃದ್ಧಿ ಕುಂಠಿತಗೊಂಡಿದೆ, ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2026-27 ಸಾಲಿನ ಕೇಂದ್ರದ ಮುಂಗಡ ಪತ್ರವನ್ನು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ 9ನೇ ಬಾರಿಗೆ ಸಂಸತ್ತಿನಲ್ಲಿ ಮಂಡಿಸಿದರು. ಸುಸ್ಥಿರತೆ ಮತ್ತು ಅಭಿವೃದ್ಧಿ, ಈ ಎರಡು ಲಕ್ಷ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಮಂಡಿಸಿದ ದೂರದೃಷ್ಟಿಯ ಬಜೆಟ್ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಶ್ಲಾಘಿಸಿದ್ದಾರೆ.
ಸಸ್ಟೈನಬಲ್ ಪ್ಲಸ್ ಗ್ರೋತ್ ಎರಡನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ರೇರ್ ಅರ್ಥ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ಉದಾಹರಣೆಗೆ ನಮ್ಮಲ್ಲಿ ಹೇಳಿದ್ರೆ ರಿನ್ಯೂವಲ್ ಎನರ್ಜಿಯಲ್ಲಿ ಬೇಕಾಗ್ತದೆ, ವಿಂಡ್ ಇತ್ಯಾದಿ. ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047 ಭಾರತ ಫ್ಯೂಚರ್ ಹೇಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೂಡಿದಂತಹ ಅತ್ಯಂತ ವಿಸ್ತಾರವಾಗಿ ಗಮನಿಸಿ ವಿಜುವಲೈಸ್ ಮಾಡಿರುವಂತಹ ಒಂದು ಬಜೆಟ್ ಇದೆ.
ಕರ್ನಾಟಕದ ತೆಂಗು, ಕೊಕ್ಕೋ ಹಾಗೂ ಗೋಡಂಬಿ ಬೆಳೆಗಾರರ ಹಿತ ಕಾಯಲು ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಕೇಂದ್ರದ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಕೇಂದ್ರ ಸರ್ಕಾರದ 26-27 ವರ್ಷದ ಆಯವ್ಯವನ್ನ ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ ಹೇಳತಕ್ಕಂಥದ್ದು, ಕಳೆದ 15ನೇ ಹಣಕಾಸು ಆಯೋಗದಲ್ಲಿದ್ದಂತಹ 3.67 ಡಿವ್ಯಾಲ್ಯೂಯೇಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನ 4.17 ಏರಿಕೆ ಮಾಡತಕ್ಕಂಥದ್ರ ಮುಖಾಂತರ ಸುಮಾರು 63,000 ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವ್ಯಾಲ್ಯೂಯೇಷನ್ ಸೆಕ್ಟರ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ತೆಂಗು ಬೆಳೆಗಾರರ ಸಮಸ್ಯೆಯನ್ನು ನಾವೇನ್ ನೋಡ್ತಾ ಇದ್ದೇವೆ, ಪ್ರೋತ್ಸಾಹ ಕೊಡತಕ್ಕಂಥದ್ದಕ್ಕೆ, ಕೊಕ್ಕೋ ಬೆಳೆಯತಕ್ಕಂಥದ್ದಕ್ಕೆ ಮತ್ತು ಕ್ಯಾಶ್ಯೂನೆಟ್ ಬೆಳೆಯತಕ್ಕಂಥ ವಿಷಯದಲ್ಲೂ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಹೈದರಾಬಾದ್ ಬೆಂಗಳೂರು, ಬೆಂಗಳೂರು ಚೆನ್ನೈ ನಡುವೆ ಎಕ್ಸ್ಪ್ರೆಸ್ ರೈಲಿನ ಸಂಚಾರಕ್ಕೂ ಈ ಒಂದು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ.
ಕೇಂದ್ರದ ಮುಂಗಡ ಪತ್ರದ ಕುರಿತು ಧಾರವಾಡದ ಸೆಂಟರ್ ಫಾರ್ ಮಲ್ಟಿಡಿಸಿಪ್ಲಿನರಿ ರಿಸರ್ಚ್ CMDR ಸ್ನಾತಕೋತ್ತರ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ SV ಹನುಗೋಡಿ ಮಠ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ಕೇಂದ್ರ ಸರ್ಕಾರ ಮಂಡಿಸಿರುವ ಈ ಸಾಲಿನ ಬಜೆಟ್ ಸಮಗ್ರ ಮತ್ತು ಸಮತೋಲಿತ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಈ ಬಜೆಟ್ನಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವನ್ನು ಘೋಷಿಸಲಾಗಿದೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಂತಹ ಹಿಂದುಳಿದ ಪ್ರದೇಶಗಳಿಗೆ ಹಲವಾರು ಅವಕಾಶಗಳನ್ನು ಈ ಬಜೆಟ್ ಒದಗಿಸುತ್ತದೆ. 2ನೇ ಮತ್ತು 3ನೇ ಹಂತದ ನಗರಗಳನ್ನು ಹೊಸ ಆರ್ಥಿಕ ಬೆಳವಣಿಗೆ ಕೇಂದ್ರಗಳಾಗಿ ರೂಪಿಸುವ ಪ್ರಸ್ತಾವನೆಯಿಂದಾಗಿ ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬಳ್ಳಾರಿ, ವಿಜಯಪುರ ಮತ್ತು ರಾಯಚೂರಿನಂತಹ ಉತ್ತರ ಕರ್ನಾಟಕದ ನಗರಗಳ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೀಡಿರುವ ಮಹತ್ವವೂ ಗಮನಾರ್ಹವಾಗಿದೆ. ಪಾರಂಪರಿಕ ಕೈಗಾರಿಕಾ ಗುಚ್ಛ ಅಂದರೆ ಲಿಗಸಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳ ಪುನಶ್ಚೇತನ ಮತ್ತು 10,000 ಕೋಟಿ ರೂಪಾಯಿಗಳ SME ಅಭಿವೃದ್ಧಿ ನಿಧಿ ಕರ್ನಾಟಕ ಕೈಗಾರಿಕಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದೆ. ಇದರಿಂದ ಉತ್ಪಾದಕತೆ, ಕೃಷಿ ಆಧಾರಿತ ಕೈಗಾರಿಕೆಗಳು ಮತ್ತು ಉದ್ಯೋಗಾವಕಾಶಗಳು ಹೆಚ್ಚುವ ನಿರೀಕ್ಷೆ ಇದೆ. ಗ್ರಾಮೀಣ ವಲಯದಲ್ಲಿ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ ಮತ್ತು ಹೆಚ್ಚು ಆದಾಯ ನೀಡುವ ಬೆಳೆಗಳ ಅಭಿವೃದ್ಧಿಗೆ ಈ ಬಜೆಟ್ ಒತ್ತು ನೀಡಿದೆ.
ಮಂಗಳೂರಿನ ಪಿಲಿಕುಳ ಗಾಲ್ಫ್ ಕ್ಲಬ್ ವತಿಯಿಂದ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು May 31 ಒಳಗೆ ಗಾಲ್ಫ್ ಎಕ್ಸಲೆನ್ಸ್ ಅಕಾಡೆಮಿ ಸ್ಥಾಪನೆಯಾಗಲಿದೆ ಎಂದು ಗಾಲ್ಫ್ ಕ್ಲಬ್ ಕ್ಯಾಪ್ಟನ್ ಮನೋಜ್ ಶೆಟ್ಟಿ ತಿಳಿಸಿದ್ದಾರೆ. ಪಿಲಿಕುಳ ನಿಸರ್ಗಧಾಮದ ಪಿಲಿಕುಳ ಗಾಲ್ಫ್ ಕ್ಲಬ್ ಅನ್ನು 1999 ಆರಂಭಿಸಲಾಗಿದ್ದು ಇತ್ತೀಚೆಗೆ 18 holes ಫ್ಲಡ್ಲೈಟ್ ಗಾಲ್ಫ್ ಕೋರ್ಸ್ ಆಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೌಗೋಳಿಕ ಮಾನ್ಯತೆ ಹೊಂದಿದ ನಂಜನಗೂಡು ರಸಬಾಳೆ ಪ್ರಥಮ ಬಾರಿಗೆ ದ್ವೀಪ ರಾಷ್ಟ್ರ ಮಾಲ್ದೀವ್ಸ್ಗೆ ರಫ್ತು. ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಪ್ರಮುಖ ರಫ್ತು ರಾಷ್ಟವಾಗಿ ಭಾರತ, ವಿಜ್ಞಾನಿ ಹಿಮಾಂಶು ಪಾಠಕ್. 2026-27 ಸಾಲಿನ ಕೇಂದ್ರದ ಮುಂಗಡಪತ್ರ ಮಂಡನೆ. ಭಾರತದ ಸುಧಾರಣಾ ವೇಗಕ್ಕೆ ಹೊಸ ಶಕ್ತಿ ನೀಡಲಿದೆ ತಜ್ಞರ ಅಭಿಮತ. 2025-26 ಸಾಲಿನ ರಾಜ್ಯ ಬಜೆಟ್ ಬಳಕೆಯಾಗದೆ ಉಳಿದ ಅನುದಾನ, ಆರ್ ಅಶೋಕ್ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ಕ್ಕೆ.